हरिः ओम् श्रीगुरुभ्यो नमः. अभ्रमं मङ्गरहितम् अदिरं विमलं सदा आनन्दतीर्थमचलं भजेतापत्रयापहं मिथ्या सिद्धान्तदुध्वान्तविध्वंसनविचक्षणः जयतीर्थायकतनयभासतां नो हृदम्बरे अप्तिकल्पितकल्पोऽयं प्रत्यत्यकेसरी व्यासतीर्थगुरुर्भूयात् अस्मदिष्टातसिद्धये तपो विद्याविरक्त्यादि सद्भ्रमोकाकरान्हं वादिराजगुरुन्दय ग्रीवदाश्रयान् पूज्य राघवेन्द्राय सिद्धधर्मराय तापसतां कृपक्षायानतां कामधेनवे दुर्वादिध्वान्तरवये वैष्णवेन्द्रियवरेन्दवे श्रीराघवेन्द्रगुरवे नमश्चिन्तयाळवे आपादमौलिपर्यन्तं गुरूणामाक्यं स्मरेत् येन विघ्नाः प्रणश्यन्ति सिद्ध्यनि च मनोरथाः. हरिः ओं श्रीगुरुभ्यो नमः. ನಾವು ಹರಿಕಥಾಮೃತಸಾರದಲ್ಲಿ ಎಂಟನೇ ಸಂಧಿ ಮಾತೃಕಾ ಸಂಧಿಯನ್ನು ಮಾಡ್ತಾ ಇದ್ದೀವಿ. ಇದು ಬಹಳ ಒಂಥರ ಇನ್ಫಾರ್ಮೇಶನ್ ಪ್ಯಾಕ್ಡ್ ಇರುವಂತಹದ್ದು. ಈ ಸಂಧಿಯಲ್ಲಿ ಮಾತೃಕಾ ಸಂಧಿಯಲ್ಲಿ ಏನು ವಿಶೇಷಗಳು ಬರುತ್ತೆ ಅನ್ನೋದು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ, ಅದನ್ನು ನೋಡೋಣ. ಅದಕ್ಕೆ ಮುಂಚೆ ನಾವು ಜಸ್ಟ್ ನಾಂದಿ ಪದ್ಯ ನೋಡಿಬಿಟ್ಟು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾವು ಮುಂಚಿನ ಸಂಧಿಯಲ್ಲಿ ದೇಹಗತ ಅದರ ಒಳಿರುವಂತಹ ಭೌತಿಕ ದೇಹದಲ್ಲಿರುವಂತಹ ಪಂಚತನ್ಮಾತ್ರಗಳ ಒಳಿರುವ ಪರಮಾತ್ಮನ ರೂಪಗಳನ್ನು ನೋಡಿದ್ದೀವಿ. ಅದಾದ ಮೇಲೆ ಈ ಸಂಧಿಯಲ್ಲಿ ನಮಗೆ ಸ್ಥೂಲ ದೇಹದ ವಿಚಾರದ ಒಂದು ಕಂಟಿನ್ಯೂ ಮಾಡ್ತಾ ಅದರಲ್ಲಿ ನಮ್ಮ ದೇಹದ ಒಳಗಿರುವಂತಹ ತತ್ವಾಭಿಮಾನಿ ದೇವತೆಗಳ ಒಳಗಿರುವಂತಹ ಪರಮಾತ್ಮನ ರೂಪಗಳು, ಆ ಪರಮಾತ್ಮ ಹೇಗೆ ಹೇಗಿರ್ತಾನೆ ಅಂಥೇಳಿ ಇಲ್ಲಿ ನಾವು ಎಲ್ಲರೂ ಕೇಳಿರ್ಬೋದು. ಚಕ್ರಾಬ್ಜ ಮಂಡಲ ಅಂಥೇಳಿ ಆಚಾರ್ಯರು ಚಕ್ರಾಬ್ಜ ಮಂಡಲದ ಬಗ್ಗೆ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಆ ಚಕ್ರಾಬ್ಜ ಮಂಡಲದ ವಿಚಾರಗಳು ಬರುತ್ತೆ. ಚಕ್ರಾಬ್ಜ ಮಂಡಲ ಯಾರ ಹತ್ರ ಇದ್ದರೆ ದೇ ಕೆನ್ ಜಸ್ಟ್ ಅದನ್ನು ಮುಂಚೆ ಇಟ್ಕೊಂಡು ಯು ಕೆನ್ ಜಸ್ಟ್ ಕೊರಿಲೇಟ್ ಸಮ್ ಆಫ್ ದ ಥಿಂಗ್ಸ್. ಸೊ ಆ ಚಕ್ರಾಬ್ಜ ಮಂಡಲದ ವಿಚಾರಗಳು ಬರುತ್ತೆ. ಅಷ್ಟೇ ಅಲ್ಲದೆ ಮಾತೃಕಾ ಮಂತ್ರ ಅಂಥೇಳಿ ಅಂದರೆ ಅಕ್ಷರಗಳನ್ನೇ ಒಂದೊಂದು ಅಕ್ಷರದ ಒಳಗಿರುವ ಪರಮಾತ್ಮನ ರೂಪಗಳನ್ನು ಧ್ಯಾನ ಮಾಡ್ತಾ ಅದನ್ನು ಮಾತೃಕಾ ಮಂತ್ರ ಅಂತ ಕರೀತಾರೆ. ಈ ಮಾತೃಕಾ ಮಂತ್ರ ಅನ್ನುವ ಅಂದರೆ ಅಕ್ಷರಗಳಲ್ಲಿ ಇರುವಂತಹ ಪರಮಾತ್ಮನ ರೂಪಗಳಿಗೆ ಮಾತೃಕಾ. ಮಾತೃಕಾ ಅಂದರೆ ಮೀಯಂತೇತಿ ಮಾತ್ರ. ಮಾತೃಕಾ ಅಂದರೆ ನಮಗೆ ಜ್ಞಾನಪ್ರದವಾದ ಅಕ್ಷರಗಳು, ಅದರ ಒಳಗಿರುವಂತಹ ಪರಮಾತ್ಮನ ಜ್ಞಾನಪ್ರದನಾದ ಪರಮಾತ್ಮನ ರೂಪಗಳನ್ನು ಎಲ್ಲಿದೋ ಅದಕ್ಕೆ ಮಾತೃಕಾ ರೂಪಗಳು ಮಾತೃಕಾ ಮಂತ್ರ ಅಂತ ಕರೀತಾರೆ. ಅದು ಒಂದೊಂದು ಅಕ್ಷರ ಹೇಗೆಂದ್ರೆ ಅಕಾರ ತಗೊಂಡ್ರೆ ಈಗ ಉದಾಹರಣೆಗೆ ಓಂ ಅಂ ಅಜಾಯ ನಮಃ ಅಂಥೇಳಿ ಈ ವಿಧವಾಗಿ ಓಂ ಆಂ ಆನಂದಾಯ ನಮಃ ಅಂಥೇಳಿ ಈ ವಿಧವಾಗಿ ಒಂದೊಂದು ಅಕ್ಷರದ ಒಂದೊಂದು ಅಕ್ಷರದ ಒಳಗಿರುವ ಪರಮಾತ್ಮನ ರೂಪಗಳನ್ನು ಧ್ಯಾನ ಮಾಡ್ತಾ ಹೇಳುವಂತಹದ್ದು. ಈ ಚಕ್ರಾಬ್ಜ ಮಂಡಲದ ವಿಷಯದಲ್ಲಿ ಆಚಾರ್ಯರು ತಂತ್ರ ಸಂಘದಲ್ಲಿ ಒಂದು ಕಡೆ ಹೇಳ್ತಾರೆ, ಚಕ್ರಾಬ್ಜಂ ಭದ್ರಕಂ ವಾಪಿ ಮಂಡಪೇ ಮಂಡಲಂ ಶುಭಂ ಪದ್ಮಂ ವೃತ್ತತ್ರಯಂ ಚಕ್ರಂ ರಾಶಯೋ ವೀಥಿಕಾ ತಥಾ ಶೋಭೋಪ ಶೋಭಿಕಾಶ್ಚೈವ ಚಕ್ರಾಬ್ಜಸ್ಯ ತು ಲಕ್ಷಣಂ ಚತುರಸ್ರಂ ವಿನಾಚಕ್ರಂ ವಿಶೇಷೋ ಭದ್ರಕೇ ಸ್ಮೃತಃ ಅಂಥೇಳಿ ಚಕ್ರಾಬ್ಜ ಮಂಡಲ ಅಂದರೆ ಹೇಗಿರುತ್ತೆ ಅಂದರೆ ಪದ್ಮಗಳು ವೃತ್ತ ಅಂದರೆ ಚಕ್ರಸ್, ಆಮೇಲೆ ಚಕ್ರಗಳು ರಾಶಿಗಳು ಇದೆಲ್ಲ ವೀಥಿಕ ಅದರಲ್ಲಿ ಇರುವಂತಹ ದೇವತಾ ರೂಪಗಳು ಒಂದೊಂದು ವೀಧಿಗಳು ಅಂದರೆ ಸ್ಟ್ರೀಟ್ಸ್ ತರ ಪಿಕ್ಚರ್ ಡ್ರಾ ಮಾಡಿ ಒಂದೊಂದರ ಒಳಗಿರುವ ಪರಮಾತ್ಮನ ರೂಪಗಳ ಒಂದು ನಾಮ ಹೆಸರುಗಳನ್ನು ಬರೆದಂತಹ ಅಲ್ಲಿ ಶೋಭೋಪಶೋಭಿತ ಕಾಹ ಅಂಥೇಳಿ ಅಂದರೆ ಶೋಭ ಉಪಶೋಭ ಅಂದರೆ ಪ್ರಕಾಶಮಾನವಾದ ಪರಮಾತ್ಮನ ರೂಪಗಳನ್ನು ಎಲ್ಲಿ ಬರೀತಾರೋ ಅದಕ್ಕೆ ಚಕ್ರಾಬ್ಜ ಮಂಡಲ ಅಂತ ಕರೀತಾರೆ. ಅದೇ ವಿಧವಾಗಿ ಚಕ್ರಗಳು ಇಲ್ಲದೆ ಚತುರಸ್ರಗಳು ಸ್ಕ್ವೇರ್ಸ್ ಸ್ಕ್ವೇರ್ ಫಾರ್ಮ್ಸ್ ಇಟ್ಕೊಂಡು ವಿನಾಚಕ್ರಂ ಸರ್ಕಲ್ಸ್ ಇಲ್ಲದೆ ಇರುವಂತಹ ಒಂದು ಮಂಡಲ ಅದಕ್ಕೆ ಭದ್ರಕ ಮಂಡಲ ಅಂತ ಕರೀತಾರೆ. ಈ ವಿಧವಾಗಿ ದೇರ್ ಆರ್ ಅದರ್ ಕೈಂಡ್ಸ್ ಆಫ್ ಮಂಡಲ, ವಾಸ್ತು ಮಂಡಲ ಇತ್ಯಾದಿ ಮಂಡಲಗಳೆಲ್ಲ ಇದೆ. ಸೊ ಇಲ್ಲಿ ಚಕ್ರಾಬ್ಜ ಮಂಡಲದಲ್ಲಿ ಬರುವ ಪರಮಾತ್ಮನ ರೂಪಗಳನ್ನು ಕೂಡ ನಾವು ಸ್ಮರಣೆ ಮಾಡಿದಂಗಾಗತ್ತೆ ಈ ಮಾತೃಕಾ ಸಂಧಿಯಲ್ಲಿ. ಅಷ್ಟೇ ಅಲ್ಲದೆ ನಮ್ಮ ದೇಹದ ಒಳಗೆ ಪರಮಾತ್ಮ ಅನೇಕ ರೂಪಗಳಿಂದ ಹೇಗಿರ್ತಾನೆ ಅಂತೇಳಿ ಅಂದ್ರೆ ಒಂದೊಂದು ಈ ಹೃದಯ ಕಮಲದ ಬಗ್ಗೆ ನಾವು ಕೇಳಿರ್ತೀವಿ ಎಲ್ಲಾನು. ಸೊ ಈ ಹೃದಯ ನಾಭಿ ಕಮಲದಿಂದ ನಾಭಿಸ್ಥಾನದಿಂದ ಮೂಲಾಧಾರ ಚಕ್ರದಿಂದ ಹಿಡ್ಕೊಂಡು ಮೇಲಕ್ಕೆ ಬರ್ತಾ ಬರ್ತಾ ಹೇಗೆ ಹೇಗೆ ಕಮಲಗಳಲ್ಲಿ ಯಾವ ಯಾವ ಪರಮಾತ್ಮ ರೂಪಗಳು ಹೇಗೆ ಇರುತ್ತೆ ಅನ್ನೋದು ಅದನ್ನು ಕೂಡ ಹೇಳ್ತಾರೆ. ಸೊ ಇವೆಲ್ಲ ಟಾಪಿಕ್ಸ್ ಬರುತ್ತೆ. ಸೊ ಆದಷ್ಟು ಸ್ವಲ್ಪ ನಿಧಾನವಾಗಿ ಹೇಳ್ತೀನಿ, ಎಲ್ಲನ ಕ್ವಶನ್ಸ್ ಇದ್ರೆ ಯು ಕೆನ್ ಸ್ಟಾಪ್ ಮೀ ಅಂಡ್ ಆಸ್ಕ್ ಮೋರ್ ಡೀಟೇಲ್ಸ್. ಇಲ್ಲಿ ಮೊದಲನೇ ಪದ್ಯದಲ್ಲಿ ನೋಡಿದ್ವಿ, ಮೊದಲನೇ ಪದ್ಯದಲ್ಲಿ ವಿ ಜಸ್ಟ್ ಸಂಕ್ಷೇಪವಾಗಿ ನೋಡಿದ್ರೆ ಏನಂದ್ರೆ ಪಾದ ಮಾನಿ ಜಯಂತನೊಳಗೆ ಸುಮೇಧ ನಾಮಕ ನಿಪ್ಪ ದಕ್ಷಿಣ ಪಾದದುಂಗುಟದಲ್ಲಿ ಪವನನು ಭಾರ ಭೃದ್ರೂಪ ಕಾದುಕೊಂಡಿಯ ಟಂಕಿತರ ಮೊದಲಾದ ನಾಮದಿ ಸಂಧಿಗಳಲ್ಲಿ ಈರೈದು ರೂಪಗಳು ಹತ್ತು ರೂಪಗಳಲ್ಲಿ ರೂಪದಲ್ಲಿ ಇದ್ದು ಸಂತತ ನಡೆದು ನಡೆಸುದಲ್ಲಿ ಅಂತೇಳಿ ನಮ್ಮನ್ನು ಪರಮಾತ್ಮ ನಡೆಸುವಂತಹ ರೂಪಗಳನ್ನು ಹೇಳ್ತಾ ರೈಟ್ ಲೆಗ್ ಲೆಫ್ಟ್ ಲೆಗ್ ಎರಡರ ಒಳಗೆ ಟವರ್ಗ ತವರ್ಗಗಳಿಂದ ನಿರೂಪಿತವಾದ ಪರಮಾತ್ಮನ ರೂಪಗಳನ್ನು ಟಾಟಾ ಡಾಡಣ ತಾತಾದಾಧನ ಇದರಲ್ಲಿರುವಂತಹ ಪರಮಾತ್ಮನ ರೂಪಗಳನ್ನು ನಾವು ನೋಡಿದ್ದೀವಿ. ಅಲ್ಲಿ ಅದರ ಅರ್ಥಗಳನ್ನು ಸ್ವಲ್ಪ ಮಟ್ಟಿಗೂ ನೋಡಿದ್ದೀವಿ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ನಮಗೆ ಕೈಗಳಲ್ಲಿ ಭುಜಗಳಲ್ಲಿರುವ ಪರಮಾತ್ಮನ ರೂಪಗಳನ್ನು ಹೇಳ್ತಾ ಇದ್ದಾರೆ. ಅದನ್ನು ಸಂಕ್ಷೇಪವಾಗಿ ನೋಡಿದ್ರೆ ಅದನ್ನು ವಿಸ್ತಾರವಾಗಿ ನೋಡೋಣ. ಕಪಿಲ ಚಾರ್ವಂಗಾದಿ ರೂಪದಿ ಒಪುಗಳು ಹಸ್ತಗಳ ಸಂಧಿಯುಳ ಅಪರಿಮಿತ ಕರ್ಮಗಳ ಮಾಡುತ್ತ ಲಿಪ್ಪ ದಿನ ದಿನದಿ ಕೃಪಣ ವತ್ಸಲ ಪಾರ್ಶ್ವದೊಳು ಪರ ಸುಫಲಿ ಎನಿಸುವ ಗುದ ಉಪಸ್ಥದಿ ವಿಪುಲ ಬಲಿಭಗ ಮನವೆನಿಸಿ ಮನುವೆನಿಸಿ ತುಂದಿಯೊಳಗಿರುತಿಹನು. ಎಲ್ಲ ಪುಸ್ತಕಗಳಲ್ಲಿ ಮನವೆನಿಸಿ ಮನವೆನಿಸಿ ಅಂತ, ಅದು ಮನುವೆನಿಸಿ ಅಂತ ಇರಬೇಕು. ಮನವೆನಿಸಿ ಅಲ್ಲ ಮನುವೆನಿಸಿ, ಯಾಕಂದ್ರೆ ಮನು ಅನ್ನುವ ಪರಮಾತ್ಮನ ರೂಪ, ಮನ ಅಂತ ಮನಸ್ಸು, ಮನಸಾಂಕೇತಕವಾದ ಪರಮಾತ್ಮ ರೂಪ ಅಂತ ವ್ಯಾಖ್ಯಾನಗಳಲ್ಲಿ ಕೂಡ ಬರೆದಿದ್ದಾರೆ. ಅದು ಸರಿಯಲ್ಲ ಮನು, ಯಾಕೆಂದ್ರೆ ಆಚಾರ್ಯರು ಆ ಶ್ಲೋಕವನ್ನು ವರ್ಣನೆ ಮಾಡುವಾಗ ಮನು ಅಂತ ಹೇಳಿದ್ದಾರೆ, ಮನು ಅವಬೋಧನೆ ಅಂತೇಳಿ ಮನು ನಾಮಕ ಪರಮಾತ್ಮನನ್ನೇ ಹೇಳಿದ್ದಾರೆ, ಅದು ಮನ ನಾಮಕ ಪರಮಾತ್ಮ ಅಲ್ಲ. ಸೊ ಅದು ಮನು, ಮನುವೆನಿಸಿ ತುಂದಿಯೊಳಗಿರುತ್ತೇನು ಅಂತ ಇರಬೇಕು. ಇಲ್ಲಿ ಏನಂದ್ರೆ ಈ ಕವರ್ಗ ಕ ಖ ಗ ಘ ಘ ಚವರ್ಗ ಚಾಛ ಜಾಝಾಂಗ ಇದರಲ್ಲಿ ಈ ರೂಪಗಳಲ್ಲಿ ಇದ್ದು ಹಸ್ತಗಳ ಸಂಧಿಯಲ್ಲಿ ಇಡ್ತಾನೆ ಅಂತೇಳಿ. ಹೇಗೆ ಅಂದ್ರೆ ಕ ಕಪಿಲ, ಕಂ ಕಪಿಲಾಯ ನಮಃ, ಖಂ ಕಪತೆಯೇ ನಮಃ, ಗಂ ಗರುಡಾಯ ನಮಃ, ಘಂ ಘರ್ಮಾಯ ನಮಃ, ಘಸಾರಾಯ ನಮಃ ಅಂತೇಳಿ. ಅದು ಒಂದೊಂದಕ್ಕೆ ಓಂಕಾರವನ್ನು ಮೊದಲು ಸೇರಿಸಿದೆ. ಓಂ ಕಂ ಕಪಿಲಾಯ ನಮಃ, ಓಂ ಖಂ ಕಪತೆಯೇ ನಮಃ, ಓಂ ಗಂ ಗರುಡಾಯ ನಮಃ, ಓಂ ಘಂ ಘರ್ಮಾಯ ನಮಃ, ಓಂ ಗಂ ಘಸಾರಾಯ ನಮಃ ಅಂತೇಳಿ. ಇಲ್ಲಿ ರೈಟ್, ಇದು ರೈಟ್ ಭುಜಕ್ಕೆ, ರೈಟ್ ಹ್ಯಾಂಡ್ಗೆ ಸಂಬಂಧಪಟ್ಟದ್ದು. ಬಲ ಕೈದ ಭುಜದ ಕೀಲು, ದ ಜಾಯಿಂಟ್, ದ ಶೋಲ್ಡರ್ ಜಾಯಿಂಟ್, ಅಲ್ಲಿರುವ ಪರಮಾತ್ಮನ ರೂಪಕ್ಕೆ ಕಪಿಲ ಅಂತ ಕರೀತಾರೆ. ಆ ಬಲಕೈ ಭುಜದ ಕೀಲಿನಲ್ಲಿರುವ ಪರಮಾತ್ಮನ ರೂಪ ಕಪಿಲ ರೂಪ. ಅದಾದ ಮೇಲೆ ನೆಕ್ಸ್ಟ್ ಸಂಧಿ, ನೆಕ್ಸ್ಟ್ ಜಾಯಿಂಟ್, ಅದು ನಮಗೆ ಮೊಳಕೈ, ಎಲ್ಬೋ, ಎಲ್ಬೋ ಜಾಯಿಂಟ್ ಅಂತೀವಿ. ಎಲ್ಬೋ ಜಾಯಿಂಟ್ ನಲ್ಲಿ ಇರುವಂತಹ ಪರಮಾತ್ಮನ ರೂಪಕ್ಕೆ ಖಪತಿ ಅಂತ ಕರೀತಾರೆ. ಅದರ ಅರ್ಥಗಳೇನು ಅಂತ ನೋಡೋಣ ಮತ್ತೆ. ಸೊ ಇಲ್ಲಿ ಅದು ಕಪಿಲ, ಖಪತಿ ಅಂತೇಳಿ. ಅದಾದ ಮೇಲೆ ನೆಕ್ಸ್ಟ್ ಜಾಯಿಂಟ್, ಆರ್ಮ್ ಪಿಟ್ ನಲ್ಲಿ ಅಲ್ಲಿರುವಂತಹ ಆರ್ಮ್ ಪಿಟ್ ಅಲ್ಲ, ಆರ್ಮ್ ರಿಸ್ಟ್, ರಿಸ್ಟ್ ಜಾಯಿಂಟ್, ಆ ರಿಸ್ಟ್ ಜಾಯಿಂಟ್ ನಲ್ಲಿರುವಂತಹ ರೂಪಕ್ಕೆ ಗರುಡ ಅಂತ ಕರೀತಾರೆ, ಗರುಡಾಸನ ಅಂತೇಳಿ, ಗರುಡಾಸನ. ಅದಾದ ಮೇಲೆ ಘಂ ಘರ್ಮಾಯ ನಮಃ ಅಂತೇಳಿ. ಸೊ ಘಂ ಘರ್ಮಾಯ ನಮಃ ಅದು ಆ ಫಿಂಗರ್ಸ್ ಇರೋ ಕಡೆ, ಅಲ್ಲಿ ರೂಟ್ ಆಫ್ ದ ಫಿಂಗರ್ಸ್ ಅಲ್ಲಿರುವ ಜಾಯಿಂಟ್ಗೆ, ಅದಕ್ಕೆ ಘರ್ಮ ಅಂತ ಕರೀತಾರೆ. ಸೊ ಘಂ ಗರುಡಾಸನಾಯ ನಮಃ, ಘಂ ಘರ್ಮಾಯ ನಮಃ, ಘಂ ಘಸಾರಾಯ ನಮಃ ಅಂತ. ಇಲ್ಲೂ ಘಸಾರ ಅದು ಬಲಗೈ ಟಿಪ್ಸ್ ಬೊಟ್ಟುಗಳ ಕೊನೆ ಭಾಗದ ಕೀಲು, ಅದಕ್ಕೆ ಅಲ್ಲಿರುವ ಪರಮಾತ್ಮನ ರೂಪಕ್ಕೆ ಘಸಾರ. ಸೊ ಕಪಿಲ, ಕಪತಿ, ಗರುಡಾಸನ, ಘರ್ಮ, ಘಸಾರ ಅನ್ನುವ ಐದು ರೂಪಗಳು ನಮ್ಮ ಬಲಕೈಯಲ್ಲಿ ಐದು ಜಾಯಿಂಟ್ಸ್ ನಲ್ಲಿ ಇರುವಂತಹ ಪರಮಾತ್ಮನ ರೂಪಗಳಿವು. ಇವು ಈ ಚಕ್ರಾಬ್ಜ ಮಂಡಲದಲ್ಲಿ ಕೂಡ ಈ ಅಕ್ಷರಗಳೆಲ್ಲ ಬರೆಯುವಾಗ ದೇ ರೈಟ್ ಫ್ರಮ್ ಆ ಹಿಡಿಕೊಂಡು ಕ್ಷವರೆಗೂ ಈ 51 ಅಕ್ಷರಗಳನ್ನು ಬರೀತಾರೆ. ಸೊ ಈ ರೂಪಗಳನ್ನು ಹೇಳಿದ್ದಾರೆ. ಸೊ ಅದಾದ ಮೇಲೆ ಈ ಅರ್ಥಗಳು, ಈ ಪರಮಾತ್ಮನ ರೂಪಗಳು ಏನು ಅಂದ್ರೆ, ಒಂದೊಂದು ಆಗ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ನಾವು ಜಸ್ಟ್ ವಿ ವಿಲ್ ಜಸ್ಟ್ ಟಾಕ್ ಅಬೌಟ್ ಒಂದು ಅರ್ಥವನ್ನು ನೋಡೋಣ. ಸೊ ಕೆಲವು ಶಬ್ದಗಳಲ್ಲಿ ಎರಡು ಅರ್ಥಗಳನ್ನು ನೋಡಬಹುದು, ಬಟ್ ನಾರ್ಮಲಿ ದೇರ್ ಆರ್ ಲಾಟ್ ಮೋರ್ ಮೀನಿಂಗ್ಸ್. ನಾವು ಜಸ್ಟ್ ಸಂಕ್ಷೇಪವಾಗಿ ವಿಲ್ ಬಿ ಜಸ್ಟ್ ಸೀಯಿಂಗ್ ಓನ್ಲಿ ಒನ್ ಆರ್ ಟು ಮೀನಿಂಗ್ಸ್ ಅನ್ನೇ ನಾವು ನೋಡ್ತಾ ಇರ್ತೀವಿ. ಸೊ ಇಲ್ಲಿ ಮುಂಚಿನ ಶಬ್ದದಲ್ಲಿ ನಾವು ಟವರ್, ಇದು ಯಾಕೆ ಮೊದಲು ಟವರ್ಗ ತವರ್ಗ ಹೇಳಿಬಿಟ್ಟು ಮತ್ತು ಕವರ್ಗ ಚವರ್ಗಕ್ಕೆ ಬಂದಿದ್ದಾರೆ ಅಂದ್ರೆ, ನಡೆಯೋದು ಹೇಳಿದ್ದಾರೆ ಫಸ್ಟ್ ಪದ್ಯದಲ್ಲಿ, ನಡೆಯೋದು ಹೇಳಿದ್ದಾರೆಗೋಸ್ಕರ ಅಲ್ಲಿ ಟವರ್ಗ ಟವರ್ಗ. ಸೊ ಪಾದಗಳಿಗೆ ಹೇಳುವಾಗ, ಸೊ ಈ ಕೇಮ್ ಫ್ರಮ್ ಬಾಟಮ್, ಕೆಳಗಿಂದ ಬಂದಿದ್ದಾರೆ. ಸೊ ಕೆಳಗಿಂದ ಪಾದಗಳಿಗೆ, ಎರಡು ಕಾಲುಗಳಿಗೆ ಹೇಳುವಾಗ ಟ ಆಮೇಲೆ ತ ವರ್ಗ, ಟ ಅಂದ್ರೆ ಟಂಕಿ, ಠಲಕ, ಡರಕ, ಢರಿ, ಣಾತ್ಮ, ಆಮೇಲೆ ತಾರ, ಥಬ, ದಂಡಿ, ಧನ್ವಿ, ನಮ್ಯ ಅನ್ನೋದು ಆ ಮೊದಲನೇ ಪದ್ಯದಲ್ಲಿ ಹೇಳಿದ್ದಾರೆ. ಎರಡನೇ ಪದ್ಯದಲ್ಲಿ ಕೈಗಳಿಗೆ ಬಂದಂತೇಳಿ, ಕೈಗೆ ಹೇಳುವಾಗ ಕಪಿಲ, ಕಪತಿ, ಗರುಡಾಸನ, ಘರ್ಮ, ಘಸಾರ. ಇದರ ಅರ್ಥಗಳೇನಂದ್ರೆ, ಕಪಿಲ, ಕಪಿಲ ಅಂದ್ರೆ ಅದರಲ್ಲಿ ಮೂರು ಅಕ್ಷರಗಳಿವೆ, ಕಹ, ಪಿಹಿ, ಲಹ ಅಂತೇಳಿ. ಕಹ, ಕಹ ಅಂದ್ರೆ ಸುಖರೂಪ, ಕ ಅಂದ್ರೆ ಸುಖ, ಆನಂದ ಅಂತ ಅರ್ಥ ಬರುತ್ತೆ. ಸೊ ಅದಕ್ಕೆ ಕ ಪಿ ಲಹ ಅಂದ್ರೆ ಕಹ ಅಂದ್ರೆ ಸುಖರೂಪ, ಸುಖರೂಪನಾದ ಪರಮಾತ್ಮ, ಆನಂದಾತ್ಮಕನಾದ ಪರಮಾತ್ಮ. ಪಿಹಿ ಪಾಲನೆ ಅಂತೇಳಿ. ಪಿಹಿ ಅಂದ್ರೆ ಪಾಲಿಸುವವನು, ಪಾಲನ ಮಾಡುವವನು, ಜಗತ್ಪಾಲಕನಾದ ಪರಮಾತ್ಮನ ರೂಪ ಅದು ಪಿಹಿ. ಅಂದ್ರೆ ಒಂದು ರೂಪದಲ್ಲಿ ಅನಂತ ರೂಪಗಳಂತ ಹೇಳ್ತಾರಲ್ವ, ಅದೇ ವಿಧವಾಗಿ ಕಪಿಲ ರೂಪನಾದ ಪರಮಾತ್ಮನ ಆ ರೂಪದ ಒಳಗೆ ಸುಖಮಯ ರೂಪ, ಪಾಲನ ರೂಪ, ಆಮೇಲೆ ಲಯಕಾರಕ ರೂಪ. ಲಹ ಅಂದ್ರೆ ಲಯ, ಕ ಪಿ ಲಹ. ಸೊ ಸುಖರೂಪ, ಪಾಲನ ರೂಪ, ಲಯ ರೂಪ, ಮೂರು ರೂಪಗಳು ಈ ರೂಪದ ಒಳಗಿದೆ ಅಂತೇಳಿ. ಇದು ಕಪಿಲ ನಾಮಕ ಪರಮಾತ್ಮನ ರೂಪ. ಇದು ನಮಗೆ ಭುಜದ ಶೋಲ್ಡರ್ ಜಾಯಿಂಟ್ ನಲ್ಲಿರುವಂತಹ ಪರಮಾತ್ಮನ ರೂಪ. ಅದಾದ ಮೇಲೆ ಖಪತಿ ಅಂತೇಳಿ. ಖಪತಿ ಅಂದ್ರೆ ಖಗಳ ಪತಿ. ಖ ಅಂದ್ರೆ ಏನು? ಖ ನಾಮ್ ಅಂದ್ರೆ ಇಂದ್ರಿಯಾ ನಾಮ್. ಖ ಅಂದ್ರೆ ಇಂದ್ರಿಯ ಅಂತ ಅರ್ಥ. ಖಪತಿ ಅಂದ್ರೆ ಇಂದ್ರಿಯಗಳಿಗೆ ಪತಿ, ಇಂದ್ರಿಯಗಳಿಗೆ ಪತಿ, ಇಂದ್ರಿಯಗಳಿಗೆ ಈಶ್ವರ. ಇದಕ್ಕೆ ಇನ್ನೊಂದು ಶಬ್ದ ಕೂಡ ಏನಂದ್ರೆ ನಮ್ಮ ಹೃಷಿಕೇಶ ಅಂತ ಹೇಳ್ತೀವಿ. ಹೃಷಿಕೇಶ, ಹೃಷಿಕಗಳು ಅಂದ್ರೆ ಕೂಡ ಇಂದ್ರಿಯಗಳ ಅಂತರ್ಥ. ಹೃಷಿಕೇಶ ಅಂದ್ರೆ ಇಂದ್ರಿಯೇಶ, ಇಂದ್ರಿಯ ಪತಿ. ಸೊ ಖಪತಿ ಅಂದ್ರೆ ಹೃಷಿಕೇಶ ಅಂದ್ರೆ ಒಂದೇ ಅರ್ಥ. ಸೊ ಖಪತಿ ಅಂದ್ ಒನ್ ಆಫ್ ದ ಮೀನಿಂಗ್ಸ್ ಇಲ್ಲಿ. ಖಪತಿ ಅಂದ್ರೆ ಇಂದ್ರಿಯಗಳಿಗೆ ಪತಿಯಾದವನು, ಇಂದ್ರಿಯ ನಿಯಾಮಕನಾದ ಪರಮಾತ್ಮನ ರೂಪ. ಅದು ಎಲ್ಬೋ ಜಾಯಿಂಟ್ ನಲ್ಲಿ ಇರುವಂತಹ ರೂಪ. ಈ ಖಪತಿ ಅನ್ನೋದಕ್ಕೆ ಖ ಅಂದ್ರೆ ಆಕಾಶ ಅನ್ನುವ ಅರ್ಥವೂ ಇದೆ. ಖಪತಿ ಅಂದ್ರೆ ಆಕಾಶಕ್ಕೆ ಅಭಿಮಾನಿ ದೇವತೆಯಾದಂತಹ ಗಣೇಶ, ಗಣೇಶನಿಗೂ ನಿಯಾಮಕನಾದವನು ವಿಶ್ವಂಭರ ನಾಮಕ ಪರಮಾತ್ಮ. ಅದು ಖಪತಿ ಅನ್ನುವ ಶಬ್ದದಲ್ಲಿ ಇರುವಂತಹ ಅರ್ಥ. ದಟ್ ಮೀನಿಂಗ್ ಆಲ್ಸೋ ಇಸ್ ದಿಯರ್. ಗ ಅಂದ್ರೆ ಗರುಡ ಆಸನ, ಗರುಡ ಆಸನವಾಗಿ ಉಳ್ಳವನು. ಅದು ಬಲಗೈಯ ರಿಸ್ಟ್ ಜಾಯಿಂಟ್ ನಲ್ಲಿರುವಂತಹ ಪರಮಾತ್ಮನ ರೂಪ, ಗರುಡಾಸನ ರೂಪ. ಅದಾದ ಮೇಲೆ ಫಿಂಗರ್ಸ್, ಫಿಂಗರ್ಸ್ ಜಾಯಿಂಟ್, ರೂಟ್ ಆಫ್ ದ ಫಿಂಗರ್ಸ್ ಅಲ್ಲಿರುವಂತಹ ರೂಪ. ಘರ್ಮ, ಘರ್ಮ ಅಂದ್ರೆ ತಾಪನಕ್ಕೆ, ಬಿಸಿ, ಬಿಸಿ ಹೇಳು ತಪ್ಪಿಸುವಂತಹದ್ದು. ಸೊ ಸಂತಪನ ಮಾಡುವಂತಹದ್ದು, ದಟ್ ವಿಚ್ ಕೈಂಡ್ ಆಫ್ ಯು ನೋ ಹೀಟ್ಸ್ ಅಪ್ ಅಂಡ್ ಬರ್ನ್ಸ್ ಔಟ್, ಅಂತಹ ಒಂದು ರೂಪಕ್ಕೆ ಏನಿದು ಶತ್ರು ಸಂತಾಪನ ಅಂತೇಳಿ. ಶತ್ರುಗಳನ್ನು, ದುಷ್ಟರನ್ನು ಸಂತಾಪನ ಮಾಡುವವನು, ಅವರಿಗೆ ದುಃಖವನ್ನು ಕೊಡುವನಕ್ಕೋಸ್ಕರ ಘರ್ಮ, ಶತ್ರುತಾಪನಾದವನು ಅಂತೇಳಿ ಅರ್ಥ ಕೊಡುವಂತಹದ್ದು ಘರ್ಮ ರೂಪ. ಅದಾದ ಮೇಲೆ ನಸಾರ ಅಂತೇಳಿ. ನಸಾರ ಅಂದ್ರೆ ಙ ಅಂದ್ರೆ ವಿಷಯಾಹ ಅಂತೇಳಿ. ನಸಾರ ಅಂದ್ರೆ ವಿಷಯಗಳು. ವಿಷಯಗಳಂದ್ರೆ ಏನು? ವಸ್ತುಗಳ ವಿಷಯಗಳಂದ್ರೆ ನಾವು ಪಂಚತನ್ಮಾತ್ರಗಳು ಕೂಡ ವಿಷಯಗಳೇ. ಸೊ ಎನಿ ಮ್ಯಾಟರ್ಸ್, ವಿಷಯಗಳಂದ್ರೆ ಬೇಸಿಕಲಿ ಎನಿಥಿಂಗ್, ನಮಗೆ ವಸ್ತುಗಳಲ್ಲಿರುವಂತಹ ವಿಷಯಗಳು, ಪ್ರಾಪರ್ಟೀಸ್ ಅಂತೇಳಿ. ಪ್ರಾಪರ್ಟೀಸ್ ಅನ್ನೋ ಹೇಳ್ಬೋದು, ಇಲ್ಲ ಆಬ್ಜೆಕ್ಟ್ಸ್, ಆಬ್ಜೆಕ್ಟ್ಸ್ ನಲ್ಲಿರುವಂತಹ ವಿಷಯಗಳು, ಇಲ್ಲ ಪಂಚತನ್ಮಾತ್ರಗಳು, ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ ಅನ್ನುವ ಅವು ವಿಷಯಗಳೇ. ಸೊ ಯಾವುದಾದ್ರೂ ಒಂದು ವಿಷಯಗಳು, ಆ ವಿಷಯಗಳೆಲ್ಲ ಹೇಗಿರುತ್ತೆ ಅಂದ್ರೆ ಆ ವಿಷಯಗಳಿಗೆ ಆ ಪ್ರಾಪರ್ಟೀಸ್ ಕೊಡುವ ಒನ್ ಹೂ ಗಿವ್ಸ್ ದ ಪ್ರಾಪರ್ಟೀಸ್ ಟು ಥಿಂಗ್ಸ್ ದಟ್ ಹ್ಯಾವ್ ದ ಪ್ರಾಪರ್ಟೀಸ್. ಸೊ ವಸ್ತುಗಳು ವಿಷಯಗಳನ್ನು ಅನುಸರಿಸಿ ಇರುತ್ತೆ. ಯಾಕೆಂದ್ರೆ ಪರಮಾತ್ಮ ಅದಕ್ಕೆ ಆ ಲಕ್ಷಣಗಳನ್ನು ಕೊಡ್ತಾನೆ. ಸೊ ಆ ವಿಷಯಗಳಲ್ಲಿ ಸಾರರೂಪನಾಗಿ ಇರುವ ಪರಮಾತ್ಮ, ಅದಕ್ಕೆ ಅವನಿಗೆ ನಸಾರ, ವಿಷಯಾನಾಂ ಸಾರಹ ಅಂತೇಳಿ. ವಿಷಯಗಳಿಗೆ ಸಾರರೂಪನಾಗಿರುವವನಕ್ಕೋಸ್ಕರ ಅವನಿಗೆ ನಸಾರ ಅಂತ ಹೆಸರು. ಅದು ಫಿಂಗರ್ಸ್ ಟಿಪ್ ನಲ್ಲಿರುವಂತಹ ಜಾಯಿಂಟ್ ನಲ್ಲಿರುವ ಪರಮಾತ್ಮನ ರೂಪ. ಈ ವಿಧವಾಗಿ ಕವರ್ಗ, ಬಲಕೈಯ ಜಾಯಿಂಟ್ಸ್ ನಲ್ಲಿರುವ ಪರಮಾತ್ಮನ ರೂಪಗಳು. ಅದಾದ ಮೇಲೆ ನೆಕ್ಸ್ಟ್ ಚವರ್ಗ. ಚವರ್ಗ ಇದು ಏನಂದ್ರೆ ಚ ಛ ಜ ಝ ಞ, ಈ ಐದು ಅಕ್ಷರಗಳಲ್ಲಿ ಇರುವಂತಹ ಐದು ಪರಮಾತ್ಮನ ರೂಪಗಳು. ಅವು ಯಾವುದಂದ್ರೆ ಚ ಅಂದ್ರೆ ಚಾರ್ವಾಂಗ ಅಂತ ಕೆಲವು ಕಡೆ ಚಾರ್ವಂಗ ಅಂತ ಹಾಕಿದ್ದಾರೆ. ಐ ಥಿಂಕ್ ಚಾರ್ವಂಗ ಅನ್ನೋದು ಇಟ್ ಮೇಕ್ಸ್ ಲಾಟ್ ಮೋರ್ ಗ್ರಾಮ್ಯಾಟಿಕಲಿ ಮೀನಿಂಗ್ ಫುಲ್. ಜಸ್ಟ್ ಒಂದು ಮ್ಯೂಸಿಕ್ ಹಾಕಿ ಚಾರ್ವಾಂಗ ಅಂತ ಹಾಕಿರ್ಬೋದು ಪುಸ್ತಕಗಳಲ್ಲಿ, ಬಟ್ ಸಂಸ್ಕೃತ ಶಬ್ದದಲ್ಲಿ ಚಾರ್ವಂಗ ಅಂತೇಳಿ. ಕಪಿಲ ಚಾರ್ವಂಗಾದಿ ರೂಪದಿ ಅಂತೇಳಿ ತಕೋಬಹುದು. ಇಲ್ಲಿ ಚ ಅಂದ್ರೆ ಚಾರು ಅಂಗ ಅಂದ್ರೆ ಚಾರು ಅಂದ್ರೆ ಸುಂದರಾಣಿ ಅಂಗಾನಿ ಯಸ್ಯ ಸಹ ಚಾರ್ವಂಗ ಅಂತೇಳಿ. ಚಾರು ಅಂದ್ರೆ ಸುಂದರವಾದ ಅಂಗಗಳು, ಅವಯವಗಳು ಉಳ್ಳವನು. ಅಂದರೆ ಭೌತಿಕವಾದದ್ದಲ್ಲ, ಬಹಳ ಸುಂದರವಾದ, ಅತ್ಯುತ್ತಮವಾದ, ದೋಷರಹಿತವಾದ ಅಂಗಗಳು ಉಳ್ಳವನು ಅಂತೇಳಿ ಅರ್ಥ ಚಾರ್ವಂಗ ಅಂತೇಳಿ. ದೋಷರಹಿತವಾದ ಅಂಗಗಳು ಉಳ್ಳವನು, ಪೂರ್ಣವಾದ ಸುಂದರವಾದ ಅಂಗಗಳು ಉಳ್ಳವನು ಚಾರ್ವಂಗ ಅಂತೇಳಿ. ಛ ಅಂದ್ರೆ ಛಂದೋಗಮ್ಯ, ಛಂದಸ್ ಅಂದ್ರೆ ವೇದಗಳು. ಛಂದೋಗಮ್ಯ ಅಂದ್ರೆ ವೇದಗಳಿಂದ ತಿಳಿಯಲ್ಪಡುವವನು, ವೇದವೇದ್ಯನು ಅಂತೇಳಿ ಅರ್ಥ. ಸೊ ಛಂದೋಗಮ್ಯ ವೇದವೇದ್ಯ, ವೇದಗಳಿಂದ ತಿಳಿಯಲ್ಪಡುವವನು ಅಂತ ಅರ್ಥ. ಚ ಛ ಅಂತೇಳಿ ಇದು ಹೇಗೆ ಅಂದ್ರೆ ಸೇಮ್ ಕರೆಸ್ಪಾಂಡಿಂಗ್ ಆಗಿ ರೈಟ್ ಕೈ ಇಲ್ಲ ಇದ್ದಂಗೆ ಲೆಫ್ಟ್ ಲೆಫ್ಟ್ ಶೋಲ್ಡರ್ ನಲ್ಲಿರುವ ಜಾಯಿಂಟ್, ಶೋಲ್ಡರ್ ಜಾಯಿಂಟ್ ನಲ್ಲಿರುವ ಪರಮಾತ್ಮನ ರೂಪ ಚಾರ್ವಂಗ ರೂಪ. ಲೆಫ್ಟ್ ಎಲ್ಬೋ ನಲ್ಲಿ ಜಾಯಿಂಟ್ ನಲ್ಲಿ ಇರುವಂತಹ ಪರಮಾತ್ಮನ ರೂಪ ಛಂದೋಗಮ್ಯ, ಛಂದೋಗಮ್ಯ ಅಂತ ಕರೆಯಲ್ಪಡುವ ಪರಮಾತ್ಮನ ರೂಪ. ಲೆಫ್ಟ್ ರಿಸ್ಟ್ ನಲ್ಲಿ ಇರುವಂತಹ ಪರಮಾತ್ಮನ ರೂಪ ಜನಾರ್ದನ ರೂಪ. ಆಮೇಲೆ ಲೆಫ್ಟ್ ಫಿಂಗರ್ಸ್ ರೂಟ್ಸ್ ಜಾಯಿಂಟ್ಸ್ ನಲ್ಲಿರುವಂತಹ ಪರಮಾತ್ಮನ ರೂಪಕ್ಕೆ ಝಾಟಿತಾರಿ ಅಂತ ಕರೀತಾರೆ. ಫಿಂಗರ್ ಟಿಪ್ಸ್ ನಲ್ಲಿ ಜಾಯಿಂಟ್ಸ್ ನಲ್ಲಿರುವ ಪರಮಾತ್ಮನ ರೂಪಕ್ಕೆ ನ್ಯಮಃ ಅಂತ ಕರೀತಾರೆ. ಸೊ ಈ ಅರ್ಥಗಳಲ್ಲಿ ನಾವು ನೋಡ್ತೀವಿ ಏನು ಅಂಥೇಳಿ, ಚಾರ್ವಂಗ ಛಂದೋಗಮ್ಯ ಧನಾರ್ಧನ ಝಾಟಿತಾರಿ ನ್ಯಮ ಅಂಥೇಳಿ, ಚಾ ಚಾ ಜಾ ಜಾ ನ್ಯಮ. ಇಲ್ಲಿ ಏನು ಚಾರ್ವಂಗ ಅನ್ನೋ ನೋಡಿದ್ದೀವಿ, ಛಂದೋಗಮ್ಯ ವೇದವೇದ್ಯ ನೋಡಿದ್ದೀವಿ, ಜನಾರ್ಧನ ಜನಶ್ಚ ಅರ್ಧನಶ್ಚ ಜನಾರ್ಧನ ಅಂತೇಳಿ. ಜನ ಅಂದ್ರೆ ಏನು, ಜ ನ ಅಂದ್ರೆ ನ ಜಾಯತೆ, ಹುಟ್ಟು ಇಲ್ಲದವನು ಜನ. ಆಮೇಲೆ ಅರ್ಧನ ಅಂದ್ರೆ ಅರ್ಧಿಸುವವನು. ಏನು ಅರ್ಧಿಸುವುದು ಅಂದ್ರೆ, ಅರ್ಧಿಸುವುದಂದ್ರೆ ಏನು, ಸಂಸಾರ ಮರ್ದೈತೆ ಅಂತ, ಸಂಸಾರವನ್ನು ತೆಗೆದುಹಾಕಿ ನಿರ್ಮೂಲನ ಮಾಡಿಬಿಡುವವನು, ಸಂಸಾರ ನಾಶ ಮಾಡುವವನು, ಅದಕ್ಕೆ ಅವನಿಗೆ ಅರ್ಧನ ಅಂತ ಇರ್ತದೆ. ಸೊ ಯಾರಾದ್ರೆ ಸಂಸಾರದ ಕ್ಲೇಶವನ್ನು ನಾಶ ಮಾಡ್ತಾನೋ, ಯಾರಿಗಾದ್ರೆ ಹುಟ್ಟು ಅನ್ನುವುದು ಇಲ್ಲವೋ, ಅಂತಹ ಅವನು ಜನಾರ್ದನ ಅಂತ. ಸೊ ಅದು ಜನಾರ್ದನ ಶಬ್ದದ ಅರ್ಥ. ಸೊ ಜನಾರ್ದನ ಅನ್ನೋದು ಪರಮಾತ್ಮನ ಆ ರೂಪ ಎಲ್ಲಿದೆ, ಲೆಫ್ಟ್ ರಿಸ್ಟ್ ಜಾಯಿಂಟ್ ನಲ್ಲಿದೆ. ಅದೇ ವಿಧವಾಗಿ ಝಾಟಿತಾರಿ ಅಂತೆ, ಝಾಟಿತಾಹ ಅರಯಃ ಏನ ಸಹ ಅಂತ ಹೇಳಿ. ಝಾಟಿತಾಹ ಅಂದ್ರೆ ಏನು, ದ್ರಾವಿತಾಹ ಓಡಿಸಲ್ಪಟ್ಟವರು, ಅರಯಃ ಅಂದ್ರೆ ಶತ್ರುಗಳು, ಯಾರಿಂದ ಆದರೆ ಶತ್ರುಗಳು ಓಡಿಸಲ್ಪಟ್ಟಿದ್ದಾರೋ ಅವನು ಝಾಟಿತಾರಿ ಅಂತೇಳಿ. ಅಂದ್ರೆ ಅವನು ಶತ್ರುಗಳನ್ನೆಲ್ಲ ಓಡಿಸಿಬಿಡ್ತಾನೆ, ಅದಕ್ಕೆ ಅವನಿಗೆ ಝಾಟಿತಾರಿ ಅಂತ ಕರೀತಾರೆ. ಅದಾದ ಮೇಲೆ ನ್ಯಮಃ ಅಂಥೇಳಿ, ನ್ಯ ಅಂದ್ರೆ ಇಲ್ಲಿ ವೇದಗಳು ಅಂಥೇಳಿ, ಮ ಅಂದ್ರೆ ಏನು, ವೇದಗಳನ್ನು ವೇದಗಳಿಂದ ತನ್ನ ಸ್ತೋತ್ರ ಮಾಡುವವರನ್ನು ಮಾನಯತೆ ಅಂತ ಅಂದ್ರೆ, ನ್ಯೈಹಿ ವೇದಾದಿನ ಸ್ವಗಾಯಕಂ ಮಾನಯತಿ ಅಂಥೇಳಿ. ಯಾರಾದರೆ ವೇದಗಳಿಂದ ತನ್ನ ಸ್ತೋತ್ರವನ್ನು ಮಾಡುತ್ತಾರೋ ಅವರನ್ನು ಗೌರವಕ್ಕೆ ಯೋಗ್ಯರಾಗಿ, ಅಂದ್ರೆ ಗೌರವ ಯೋಗ್ಯರನ್ನು ಹಾಗೆ ಮಾಡುತ್ತಾನೆ, ಅವರನ್ನು ಮಾನನ್ನು ಮಾಡ್ತಾನೆ. ಅಂದ್ರೆ ಏನು, ಹಿ ಮೇಕ್ಸ್ ದೆಮ್, ಅವ್ರ ಮೇಲೆ ಅಭಿಮಾನ ತೋರಿಸ್ತಾನೆ ಪರಮಾತ್ಮ. ಅವ್ರ ಮೇಲೆ ಒಂದು ಅಂತಃಕರಣ ಅಂದ್ರೆ ಒಂದು ಅನುಗ್ರಹ ಮಾಡಬೇಕನ್ನೋ ಇಚ್ಛೆಯನ್ನು ತೋರಿಸ್ತಾನೆ, ಅದಕ್ಕೆ ಅವನು ನ್ಯಮಃ ಅಂತೇಳಿ. ಸೊ ಇಲ್ಲ ಇನ್ನೊಂದು, ಮಾ ಅಂದ್ರೆ ಮೀಯತಿ ಅಂತೇಳಿ, ವೇದಗಳಿಂದ ತಿಳಿಯಲ್ಪಡುವವನು ಅನ್ನುವ ಅರ್ಥದಲ್ಲಿ, ವೇದವೇದ್ಯ ಅನ್ನೋದ್ರಲ್ಲೂ ಅರ್ಥ ಕೂಡ ನ್ಯಮ ಅಂತ ಬರುತ್ತೆ. ಈ ವಿಧವಾಗಿ ಚಾ ಚಾ ಜಹ ನ್ಯಮ ಅನ್ನುವ ಅರ್ಥ. ಸೊ ದಿಸ್ ಇಸ್ ದ ಒನ್ ದಟ್ ಡಿಸ್ಕ್ರೈಬ್ಸ್ ಎಡಗೈಯಲ್ಲಿರುವ ಪರಮಾತ್ಮನ ರೂಪಗಳನ್ನು ವರ್ಣನ ಮಾಡುವಂತಹದ್ದು ರೂಪ. ಈ ವಿಧವಾಗಿರುವಂತಹ ಹೇಳ್ತಾರೆ, ಕಪಿಲ ಚಾರ್ವಂಗಾದಿ ರೂಪದಿ ವಪುಗಳು, ನಮ್ಮ ದೇಹದ ಒಳಗೆ ಹಸ್ತಗಳ ಸಂಧಿಯೊಳು, ಕೈಗಳ ಸಂಧಿಗಳ ಒಳಗೆ ಅಪರಿಮಿತ ಪರಿಮಿತವಿಲ್ಲದಂತಹ ಅತ್ಯಧಿಕ ಸಂಖ್ಯಾಕವಾದಂತಹ ಕರ್ಮಗಳನ್ನು, ನಾನಾ ವಿಧವಾದ ಕರ್ಮಗಳನ್ನು ಮಾಡುತ್ತಲಿಪ್ಪ ದಿನ ದಿನದಿ, ಅವನು ಮಾಡಿಸ್ತಾ ಇರ್ತಾನೆ, ಬಿಂಬರೂಪನಾಗಿ ತಾನು ಮಾಡ್ತಾ ಪ್ರತಿಬಿಂಬರಾದ ನಮ್ಮಿಂದ ಮಾಡಿಸ್ತಾ ಅವನು ಯಾವಾಗಲೂ ಇರ್ತಾನೆ. ಅನು ದಿನದಿ ದಿನ ದಿನದಿ ಪ್ರತಿದಿನದಿ ಅಂತೇಳಿ ಹೇಳ್ತಾ ಇದ್ದಾರೆ. ಅವನು ಎಂತಹವನು ಅಂದ್ರೆ, ಪರಮಾತ್ಮ ಕೃಪಣ ವತ್ಸಲ ಪಾರ್ಶ್ವದೊಳು ಪರ ಸುಫಲಿ ಎನಿಸುವ ಗುದ ಉಪಸ್ಥದಿ ವಿಪುಲ ಬಲಿ ಭಗ ಮನುವೆಂದೆನಿಸಿ ತುಂದಿಯೊಳಗಿರುತಿಹನು. ಪರಮಾತ್ಮ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕವರ್ಗ ಚವರ್ಗ ಇದು ಟವರ್ಗ ತವರ್ಗ ಮುಂಚಿನ ಪದ್ಯದಲ್ಲಾಯ್ತು, ಪವರ್ಗವನ್ನು ಹೇಳ್ತಾ ಇದ್ದಾರೆ. ಪವರ್ಗದಲ್ಲಿ ಇರುವಂತಹ ಪಾಪ ಬಾಭಾಮ ಇಲ್ಲಿ ಇರುವ ಪರಮಾತ್ಮ ರೂಪಗಳನ್ನು ವರ್ಣನೆ ಮಾಡ್ತಾ ಕೃಪಣವತ್ಸಲ ಅಂತ ಇದ್ದಾರೆ. ಕೃಪಣ ಅಂದ್ರೆ ಕೃಪಣರು ಅಂದ್ರೆ ಏನು, ಕೃಪ ನ ಇಲ್ಲದವರು ಅಂದ್ರೆ ಯಾರ ಫಾರ್ ಹೂಮ್ ನೋಬಡಿ ಶೋಸ್ ಎನಿ ಪಿಟಿ, ಅಂದ್ರೆ ಪಿಟಿಯಬಲ್ ಸ್ಟೇಟ್ ನಲ್ಲಿ ಇರುವಂತಹವರು, ಬಹಳ ದುಸ್ಥಿತಿಯಲ್ಲಿ ಕಷ್ಟದಲ್ಲಿ ಇರುವಂತಹವರು ಅವರು ಕೃಪಣರು. ಕೃಪಣ ಎಂಬುವ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಕೃಪಣ ಅಂದ್ರೆ ಬಹಳ ಕೆಟ್ಟ, ಅವನು ಬಹಳ ಕೃಪಣರಿ ಅಂದ್ರೆ ಹೀಸ್ ಎ ವೆರಿ ಮೈಸರ್ಲಿ ಫೆಲೋ ಅನ್ನೋದಕ್ಕೆ ಕೃಪಣ ಅಂತ ಉಪಯೋಗ ಮಾಡ್ತಾರೆ. ಇಲ್ಲ ಕೃಪಣ ಅಂದ್ರೆ ಕಾರ್ಪಣ್ಯ ದೋಷ ಪಥ ಸ್ವಭಾವ ಅಂತ ಅರ್ಜುನ. ಕೃಪಣ ಅಂದ್ರೆ ಬಹಳ ಎಕ್ಸೆಸಿವ್ ಕೈಂಡ್ನೆಸ್ ಇನ್ನೊಬ್ಬರ ಮೇಲೆ ತೋರಿಸಿ ಸರಿಯಾಗಿ ಕರ್ತವ್ಯತವನ್ನೇ ಮರೆತು ಇರುವಂತಹ ಒಂದು ಸ್ತುತಿಯಲ್ಲಿದ್ರೆ ಅವನನ್ನು ಕೃಪಣ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಕೃಪಣ ಅಂದ್ರೆ ಯಾರಾದ್ರೆ ಕೃಪಕ್ಕೆ ಪಾತ್ರರಾಗಿದ ಅಂದ್ರೆ ಇನ್ ಎ ವೆರಿ ಪಿಟಿಯಬಲ್ ಸ್ಟೇಟ್ ಅಂತ, ಬಹಳ ಯಾರು ದಯ ತೋರಿಸ್ತಾ ಇಲ್ಲ ಅಂತ ಅವರು ಕೂಡ ಕೃಪಣರು ಅಂತ ಕರೀತಾರೆ. ಸೊ ಪರಮಾತ್ಮ ಕೃಪಣರು ಅಂದ್ರೆ ಇನ್ನು ಯಾರು ಇವ್ರ ಗತಿ ಇಲ್ಲ, ನಾನು ಯಥಾ ಶರಣ ಆಸ್ತಿ ತ್ವಮೇವ ಶರಣಮ್ಮ ಅಂತ ನಾವು ಹೇಳ್ತೀವಿ ಬೇಡ್ತೀವಲ್ವಾ, ಆ ವಿಧವಾಗಿ ಕೃಪಣರಾಗಿರುವ ಭಕ್ತರನ್ನು ಅವರ ಮೇಲೆ ಅನುಗ್ರಹ ತೋರಿಸ್ತಾನೆಕೋಸ್ಕರ ಅವನಿಗೆ ಕೃಪಣ ವತ್ಸಲ ಅಂತ ಕರೀತಾರೆ ಪರಮಾತ್ಮ. ಅಂದ್ರೆ ಭಕ್ತ ವತ್ಸಲ, ಕೃಪಣರಾದ ಭಕ್ತರನ್ನು ಸಲಹುವವನು ಕೃಪಣ ವತ್ಸಲ. ಅವನು ಪಾರ್ಶ್ವದ ಒಳಗೆ, ಪಾರ್ಶ್ವ ಅಂದ್ರೆ ಸೈಡ್ಸ್, ರೈಟ್ ಸೈಡ್ ಅಂಡ್ ಲೆಫ್ಟ್ ಸೈಡ್ ಎರಡು ಪಾರ್ಶ್ವಗಳ ಒಳಗೆ ಇದ್ದಾನೆ. ಯಾವ ಹೆಸರುಗಳಲ್ಲಿದ್ದಾನೆ, ಪರ ಫಲಿ, ಫಲಿ ಸುಫಲಿ ಅಂತ ಇದೆ. ಫಲಿ ಅಂದ್ರೆ ಸುಫಲಿ ಅಂದ್ರೆ ಬಹಳ ಶೋಭನಕರವಾದಂತಹ ಫಲ. ಸೊ ಇಲ್ಲಿ ಫಲಿ ಅನ್ನುವ ಪರಮಾತ್ಮನ ರೂಪ ಶೋಭನವಾದ ರೂಪ ಅಂತ ಹೇಳುವುದಕ್ಕೆ ಸುಫಲಿ ಅಂತ ಹೇಳಿದ್ದಾರೆ. ಪರ ಫಲಿ ಆಮೇಲೆ ಈ ಎರಡು ರೂಪಗಳು ಅಂದ್ರೆ ಪರ ಅನ್ನುವ ರೂಪ ಬಲಪಾರ್ಶ್ವದಲ್ಲಿ, ಫಲಿ ಎನ್ನುವ ರೂಪ ಎಡಪಾರ್ಶ್ವದಲ್ಲಿ ಇದ್ದಾರೆ. ಏನು ಈ ಶಬ್ದಗಳ ಅರ್ಥ? ಪರ ಅಂದ್ರೇನು? ಪರ ಪರ ಅಂದ್ರೆ ನಮ್ಗೆ ಗೊತ್ತು, ಪರ ಅಂದ್ರೆ ಎರಡು, ಒಂದು ಶ್ರೇಷ್ಠ ಪರಾತ್ಪರಹ ಅಂತ, ಪರ ಅಂದ್ರೆ ಶ್ರೇಷ್ಠನಾದವನು ಸರ್ವೋತ್ತಮ ಅಂತ ಒಂದು ಅರ್ಥ ಇದೆ. ಇನ್ನೊಂದು ಪರ ಅಂದ್ರೆ ಪಿಪರ್ತೀತಿ ಪಾಲಕಃ, ಪರ ಅಂದ್ರೆ ಪಾಲನ ಮಾಡುವವನು, ರ ರಮಿಸುವವನು. ಸೊ ನಿತ್ಯಾನಂದ ಮೂರ್ತಿ ಅಂತ ಹೇಳಿ, ಸೊ ಪಾಲಿಸುವವನು ನಿತ್ಯಾನಂದ ಮೂರ್ತಿ ಅನ್ನುವ ಅರ್ಥದಲ್ಲಿಯೂ ಪರಹ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಬಹುದು. ಈ ವಿಧವಾಗಿ ಪರಹ. ಆಮೇಲೆ ಫಲಿ ಅಂತೇಳಿ, ಫಲಿ ಅಂದ್ರೆ ಏನು, ಫಲದತ್ವಾತ್ ಫಲಿ ಅಂದ್ರೆ ಫಲವನ್ನು ಕೊಡುವವನು. ಎಲ್ಲರೂ ಅವರವರು ಮಾಡುವ ಕರ್ಮಗಳಿಗೆ, ಎಲ್ಲರಿಗೂ ಅವರವರು ಮಾಡುವ ಕರ್ಮಗಳಿಗೆ ಅನುಸಾರವಾಗಿ ಫಲವನ್ನು ಕೊಡ್ತಾನೆ. ಕೋಸ್ಕರ ಪರಮಾತ್ಮನಿಗೆ ಫಲಿ ಅಂತ ಕರೀತಾರೆ. ಇಲ್ಲಿ ಸುಫಲಿ ಅಂತ ಅಂದ್ರೆ ಅವನು ಶೋಭನವಾದ ರೂಪವುಳ್ಳವನು, ಸುಫಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಸುಫಲಿ ಎನಿಸುವ ಈ ಎರಡು ಸೈಡ್, ರೈಟ್ ಸೈಡ್ ನಲ್ಲಿ ಪರ, ಲೆಫ್ಟ್ ಸೈಡ್ ಫಲಿ, ಈ ಎರಡು ರೂಪಗಳಲ್ಲಿ ಪರಮಾತ್ಮ ರೂಪ. ಅದಾದ ಮೇಲೆ ಗುದ ಉಪಸ್ಥದಿ ವಿಪುಲ ಬಲಿಭಗ ಮನುವೆನಿಸಿ ತುಂದಿಯೊಳಗಿರುತ್ತೇನೆ ಪರಮಾತ್ಮ. ಇನ್ನು ಗುದ ಉಪಸ್ಥ ಅಂದ್ರೆ ಎಕ್ಸ್ಕ್ರೀಟರಿ ಆರ್ಗನ್ಸ್, ಉಪಸ್ಥ ಅಂದ್ರೆ ರಿಪ್ರೊಡಕ್ಟರಿ ಆರ್ಗನ್ಸ್. ಈ ಎರಡಿನಲ್ಲಿರುವ ಪರಮಾತ್ಮ ರೂಪಗಳು ಏನು, ವಿಪುಲ ಅಂದ್ರೆ ವಿಪುಲ, ವಿಪುಲವಾದಂತಹ ಪರಮಾತ್ಮ ರೂಪಗಳು ಅಂದ್ರೆ ಬಹಳ ಅನಿರ್ವಚನೀಯವಾದ ಈ ಎರಡರಲ್ಲಿ ಇರುವ ಪರಮಾತ್ಮ ರೂಪಗಳನ್ನು ಹೇಳ್ತಾ ಇದ್ದಾರೆ. ಎಂತಹದ್ದು ಅಂದ್ರೆ ಬಲಿ ಭಗ ಅಂದ್ರೆ ಎಕ್ಸ್ಕ್ರೀಟರಿ ಆರ್ಗನ್ಸ್ ನಲ್ಲಿ ಬಲಿ ಅನ್ನೋ ರೂಪದಲ್ಲಿ, ರಿಪ್ರೊಡಕ್ಟರಿ ಆರ್ಗನ್ಸ್ ನಲ್ಲಿ ಭಗ ಅನ್ನೋ ರೂಪದಲ್ಲಿ ಇರ್ತಾನೆ ಪರಮಾತ್ಮ ಅಂತೇಳಿ. ಏನು ಈ ಬಲಿ ಭಗ ಅನ್ನುವ ಶಬ್ದಗಳಿಗೆ ಅರ್ಥ ಏನು? ಬಲಿ ಅಂದ್ರೆ ಬಲದತ್ವಾತ್, ಒಂದು ಬಲಿ ಅಂದ್ರೆ ಬಲ ಉಳ್ಳವನು ಅಂತ ಒಂದು ಅರ್ಥ ಇದೆ. ಅವನು ಬಲ ಉಳ್ಳವನು ಮಾತ್ರವೇ ಅಲ್ಲ, ಪರಮಾತ್ಮನಿಗೆ ಅತ್ಯಧಿಕವಾದ ಬಲ ಇದೆ ಅಷ್ಟೇ ಅಲ್ಲ ಅವನು. ಅವನು ಬಲಿ ಅಂದ್ರೆ ಬಲದತ್ವಾತ್, ಎಲ್ಲರಿಗೂ ಬಲವನ್ನು ಕೊಡುವವನು ಅವನೇ. ಅವನು ಕೊಟ್ರೆ ಬಲ ಇದೆ, ಕೊಡದಿದ್ರೆ ಬಲ ಇಲ್ಲ. ಸೊ ಬಲ ಪ್ರದನಾದವನು ಅನ್ನುವ ಅರ್ಥ ಬಲಿ ಅನ್ನೋ ಶಬ್ದದಲ್ಲಿ ಬರುತ್ತೆ. ಸೊ ಬಲಿ ಭಗ ಅಂತೇಳಿ, ಭಗ ಅಂದ್ರೆ ಏನು, ಭಗ ಅಂದ್ರೆ ಐಶ್ವರ್ಯ, ಭಗ ಐಶ್ವರ್ಯ ಅಂತೇಳಿ, ಪೂರ್ಣ ಐಶ್ವರ್ಯ ಭಗವಂತ ಅಂತ ಕರೀತಾರೆ. ಅದಕ್ಕೆ ಭಗ ಅಂದ್ರೆ ಷಡ್ಗುಣ ಐಶ್ವರ್ಯಗಳಿಗೆ ಭಗ ಅಂತ ಕರೀತಾರೆ. ಷಡ್ಗುಣ ಐಶ್ವರ್ಯಗಳು ಉಳ್ಳವನು ಮಾತ್ರ ಅಂತ ಅಲ್ಲ, ಅವನು ಭಗವಂತ ಮಾತ್ರ ಅಲ್ಲ, ಅವನು ಭಗ, ಅವನೇ ಷಡ್ಗುಣ ಐಶ್ವರ್ಯಗಳು ಎಲ್ಲರಿಗೂ ಕೊಡುವವನು ಅವನೇ. ಅದಕ್ಕೆ ಅವನು ಭಗ ಅಂತ ಕರಿತಾ ಇದ್ದಾರೆ ಅವನ್ನ. ಸೊ ನಾಟ್ ಓನ್ಲಿ ಹಿ ಹ್ಯಾಸ್ ಭಗ, ಬಟ್ ಈಸ್ ಎ ಗಿವರ್ ಆಫ್ ದ ಭಗ ಆಲ್ಸೋ. ಅದಕ್ಕೆ ಅವನಿಗೆ ಭಗ. ಸೊ ಪಾಪ ಬಾಭ ಮ, ಮ ಅಂದ್ರೆ ಮನು, ಮನು ಅಂದ್ರೆ ಏನು, ಮನು ಅವಬೋಧನೆ ಅಂತೇಳಿ. ಅವನು ಎಲ್ಲರಿಗೂ ಜ್ಞಾನವನ್ನು ಕೊಡ್ತಾನೆ, ಜ್ಞಾನ ರೂಪಕನಾದ, ಜ್ಞಾನ ಪ್ರದನಾದ ರೂಪ, ಅದಕ್ಕೆ ಮನು ಅಂತೇಳಿ. ಸೊ ಅದಕ್ಕೆ ಮನು, ಅದು ಮನವೆನಿಸಿ ಅಲ್ಲ, ಮನುವೆನಿಸಿ ತುಂದಿಯೊಳಗಿರುತ್ತಿಹನು. ಸೊ ತುಂದಿ ಅಂದ್ರೆ ಏನು, ಟ್ರಂಕ್ ಆಫ್ ದ ಬಾಡಿ ಅಂತೇಳಿ. ಟ್ರಂಕ್ ಅಂದ್ರೆ ದ ಜಸ್ಟ್ ದ ಚೆಸ್ಟ್ ಪೋಸ್ಟ್, ಚೆಸ್ಟ್ ಅಂಡ್ ಸ್ಟಮಕ್ ಅದೆಲ್ಲ ದ ಟ್ರಂಕ್ ಪೋರ್ಷನ್ ಅಂತ ಕರಿತೀವಲ್ವ. ಟ್ರಂಕ್ ಪೋರ್ಷನ್ ವಿತೌಟ್ ಎನಿ ಲಿಮ್ಸ್, ಆ ಇರುವಂತಹ ಭಾಗ ಯಾವ್ದಿದೋ ಅಲ್ಲಿ ಇರುವ ಪರಮಾತ್ಮನ ರೂಪಕ್ಕೆ, ಅದಕ್ಕೆ ಮನು ಅಂತ ಕರೀತಾರೆ. ಮನು ಅವಬೋಧನೆ ಅಂತೇಳಿ. ಸೊ ಜ್ಞಾನರೂಪನಾದ ಆ ಪರಮಾತ್ಮನ ರೂಪ ತುಂದಿ ಅಂದ್ರೆ ಆ ಟ್ರಂಕ್ ಪೋರ್ಷನ್, ಅದರ ಒಳಗೆ ಇರುತಿಹನು, ಇರ್ತಾನೆ ಪರಮಾತ್ಮ. ಈ ಹೆಸರುಗಳಿಂದ ಈ ಪರಮಾತ್ಮ ಇರ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಕಪಿಲ ಚಾರ್ವಂಗಾದಿ ರೂಪದಿ ವಪುಗಳು ಹಸ್ತಗಳ ಸಂಧಿಯೊಳು ಅಪರಿಮಿತ ಕರ್ಮಗಳ ಮಾಡುತ್ತಲಿ ಇಪ್ಪ ದಿನ ದಿನದಿ ರೂಪಣ ವತ್ಸಲ ಪಾರ್ಶ್ವದೊಳು ಪರಸುಫಲಿ ಎನಿಸುವ ಗುದ ಉಪಸ್ಥದಿ ವಿಪುಲ ಬಲಿಭಗ ಮನ್ವು ಎನಿಸಿ ತುಂದಿಯೊಳಗಿರುತಿಹನು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಈ ಕಮಲಗಳ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಐದು ಇಲ್ಲಿ ಈ ಅಕ್ಷರಗಳನ್ನ ಹೇಳಿದ್ದಾರೆ, ಯರಲವಶೇಷ ಸಹ ಹೇಳಲಿಲ್ಲ. ಸೊ ಅದನ್ನು ನಾವು ವಿ ಕೆನ್ ಜಸ್ಟ್ ಸಂಕ್ಷೇಪವಾಗಿ ನೋಡ್ಬಿಡೋಣ. ಏನಂದ್ರೆ ಪರಮಾತ್ಮನ ರೂಪ ಇಲ್ಲಿ ಯರಲವ, ಆ ಪಾಪ ಬಾಭಮ ಆದ ಮೇಲೆ ಯರಲವ ಶೇಷ ಸಹ ಕ್ಷ, ಇದರಲ್ಲಿರುವ ಪರಮಾತ್ಮನ ರೂಪಗಳು ಏನು ಅಂತ ನೋಡೋಣ. ಏನಂದ್ರೆ ಯ ಅನ್ನುವುದರಲ್ಲಿ, ಯ ಅಕ್ಷರದಲ್ಲಿ ಇರುವ ಪರಮಾತ್ಮನ ರೂಪಕ್ಕೆ ಯಜ್ಞ ಅಂತ ಕರೀತಾರೆ. ಯಜ್ಞ ಅಂದ್ರೆ ಸರ್ವೈಹಿ ಇಜ್ಯತೆ, ಎಲ್ಲರಿಂದಲೂ ಪೂಜ್ಯನಾಗಿರುವ ಪರಮಾತ್ಮನ ರೂಪಕ್ಕೆ ಯಜ್ಞ ಅಂತ ಕರೀತಾರೆ. ಅದಾದ ಮೇಲೆ ರ ಅಂದ್ರೆ ರಾಮ, ರಾಮ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ರಮಯತಿ ಇತಿ ರಾಮ ಅಂತೇಳಿ, ಎಲ್ಲ ರಮಿಸುವವನು ಅಂತ ಒಂದರ್ಥ. ಇಲ್ಲ ಎಲ್ಲರಿಗೆ ರಮಣತ್ವವನ್ನು ಕೊಡುವವನು ರಾಮ. ಇಲ್ಲ ರಮಂತೆ ಯೋಗಿನಃ ಅಸ್ಮಿ, ಯೋಗಿಗಳಾದ್ರೆ ಇವನನ್ನು ನೋಡಿ ಸಂತೋಷವನ್ನು ಹೊಂದುತ್ತಾ ಇರ್ತಾರ, ಅಂತಹವನು ರಾಮ ಅಂತೇಳಿ. ಸೊ ಈ ವಿಧವಾಗಿ ಅರ್ಥಗಳಿದೆ. ಸೊ ಅದಾದ್ಮೇಲೆ ರಾಮ, ಆಮೇಲೆ ಲ ಅಂದ್ರೆ ಲಕ್ಷ್ಮೀಪತಿ, ಲಕ್ಷ್ಮಿಯ ಪತಿ ಅಂತೇಳಿ ಒಂದು ಲಕ್ಷ್ಮೀಪತಿ. ಯರಲ ವ, ವ ಅಂದ್ರೆ ವರಹ ಅಂತೇಳಿ. ವರಹ ಅಂದ್ರೆ ಅವನು, ವರಹ ವ್ರಿಯತೆ ಇತಿ ವರಹ ಅಂದ್ರೆ ವರಿಸಲ್ಪಡುವವನು ಅಂದ್ರೆ ಎಲ್ಲರೂ ಅವನನ್ನೇ ಅವನ ಕಡೆ ಓಡ್ತಾರೆ, ಅವನೇ ಬೇಕಂತ ಎಲ್ಲರೂ ಅವನ ಅನುಗ್ರಹಕ್ಕಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಎಲ್ಲರಿಂದಲೂ ವರಿಸಲ್ಪಡುವವನು, ಅದಕ್ಕೆ ಅವನು ವರಹ, ಶ್ರೇಷ್ಠನಾದವನು, ವರಿಸಲ್ಪಡುವವನು ಅಂತೇಳಿ. ಶಾಂತ ಸಂವಿತ, ಶಾಂತ ಅಂದ್ರೆ ಸುಖರೂಪಕ್ಕೆ ಶಾಂತ, ಶಾಂತ ಸಂವಿತ ಅಂತೆ ಸುಖರೂಪ ಸಂವಿತ್. ಯಸ್ಮಾತ್ ಅಂದ್ರೆ ಸುಖಮಯವಾದ ರೂಪ, ಜ್ಞಾನಮಯವಾದ ರೂಪ. ಸಂವಿತ್ ವಿತ್ ಅಂದ್ರೆ ವಿತ್ ಅಂದ್ರೆ ತಿಳಿಯೋದು, ಸಂವಿತ್ ಸಮ್ಯಕ್ ವಿತ್ ಚೆನ್ನಾಗಿ ತಿಳಿಯುವಂತಹದ್ದು, ಶಾಂತವಾದ ರೂಪ, ಚೆನ್ನಾಗಿ ತಿಳಿಯಲ್ಪಡುವಂತಹ ರೂಪ, ಇಲ್ಲ ಚೆನ್ನಾಗಿ ತಿಳಿದವನು, ಜ್ಞಾನವನ್ನು ಕೊಡುವಂತಹ ರೂಪ ಅಂತೇಳಿ ಶಾಂತ ಸಂವಿತ್ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಷ ಅಂದ್ರೆ ಷಡ್ಗುಣ, ಐಶ್ವರ್ಯಾದಿ ಷಡ್ಗುಣ ಯುಕ್ತನಾದವನ ಪರಮಾತ್ಮನ ರೂಪ. ಐಶ್ವರ್ಯ, ವೀರ್ಯ, ಯಶಸ್ಸು, ಕಾಂತಿ, ಜ್ಞಾನ, ವಿಜ್ಞಾನ ಈ ಆರು ಗುಣಗಳಿಂದ ಯುಕ್ತವಾಗಿ ಇರುವಂತಹ ರೂಪ ಷಡ್ಗುಣೈಶ್ವರ್ಯ ರೂಪ, ಅದೇ ಭಗವಂತನ ರೂಪ ಅಂತೇಳಿ, ಅದು ಷಡ್ಗುಣ ಅಂತೇಳಿ. ಆಮೇಲೆ ಸಾರಾತ್ಮ ಅಂತೇಳಿ, ಸಾರಾತ್ಮ ಅಂದ್ರೆ ಸಾರಹ ಉತ್ಕೃಷ್ಟ ಆತ್ಮ ದೇಹ ಯಶಸ್ಸಹ, ಸಾರಮಯವಾದ ಉತ್ಕೃಷ್ಟವಾದ ಆತ್ಮವುಳ್ಳವನು ಅಂತ ಒಂದರ್ಥ. ಇಲ್ಲ ಸಾರ ಎಲ್ಲದರ ಸಾರರೂಪನಾಗಿದ್ದಾನೆ ಆತ್ಮ, ಆ ಸಮಂತ ತತತ್ವ ಅಂದ್ರೆ ಎಲ್ಲ ಕಡೆಯೂ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಅನ್ನುವ ಅರ್ಥ. ಆ ಎರಡರ್ಥಗಳು ಕೊಡುವಂತಹದ್ದು ಸಾರಾತ್ಮ ಅನ್ನುವುದು ಶಬ್ದ. ಅದಾದ ಮೇಲೆ ಹ ಅಂದ್ರೆ ಹಂಸಹ ಅಂತೇಳಿ, ಹಂಸಹ ಅಂದ್ರೆ ಹಂತಿ ಜಾನಾತಿ ಚ ಸರ್ವಮಿತಿ ಹಂ, ಅಂದ್ರೆ ಹಂಸಹ ಅಂದ್ರೆ ಎಲ್ಲವನ್ನು ಹಂತಿ ಅಂದ್ರೆ ತಿಳ್ಕೊಂಡಿದ್ದಾನೆ, ಇಲ್ಲ ಹಂತಿ ಎಲ್ಲದ ಸಂಹಾರ ಮಾಡ್ತಾನೆ. ಸೊ ಬೋತ್ ದ ಮೀನಿಂಗ್ಸ್ ಆರ್ ದೇರ್ ಫಾರ್ ದ ಹ. ಅದೇ ಇದಾಗಿ ಸ ಅಂದ್ರೆ ಸಾರತ್ವಾತ್ ಸಹ ಅಂತೇಳಿ, ಯಾರಾದ್ರೆ ಸಾರರೂಪನಾಗಿದ್ದಾನ ಅವನು ಸಾರ. ಈ ವಿಧವಾಗಿ ಹಂಸಹ ಅನ್ನುವ ಶಬ್ದ ಅರ್ಥವನ್ನು ಕೊಡುತ್ತೆ. ಅದಾದ ಮೇಲೆ ಲಾಳುಕಃ ಅಂತೇಳಿ, ಲಾಳುಕಃ ಅಂದ್ರೆ ಲೌ ಮುಕ್ತೌ ಆಳು ಬ್ರಹ್ಮೇಂದ್ರೌ ತಯೋಹೋ ಕಂ ಸುಖಂ ಯಸ್ಮಾತ್, ಯಾರಿಂದ ಆದರೆ ಮುಕ್ತಿಯಲ್ಲಿ ಕೂಡ ಬ್ರಹ್ಮ ಇಂದ್ರರಿಗೂ ಸುಖ ಉಂಟಾಗತ್ತೋ, ಅಂದ್ರೆ ಮುಕ್ತಿಯಲ್ಲಿಯೂ ಕೂಡ ಬ್ರಹ್ಮೇಂದ್ರ ಮುಕ್ತಿಯಲ್ಲಿ ಕೂಡ, ದಟ್ ಮೀನ್ಸ್ ಆ ಮುಕ್ತ ದಶೆಯಲ್ಲಿ ಕೊಡ್ತಾರಂತ ಗೊತ್ತು, ಮುಕ್ತ ದಶೆಯಲ್ಲಿ ಸಹಿತ ಬ್ರಹ್ಮೇಂದ್ರಾದಿಗಳಿಗೆ ಯಾರಿಂದ ಆದರೆ ಸುಖ ಉಂಟಾಗತ್ತೋ ಅವನಿಗೆ ಲಾಳು ಕಹ ಅಂತ ಕರೀತಾರೆ. ಸೊ ಈ ವಿಧವಾಗಿ ಕ್ಷ ಅಂದ್ರೆ ಲಕ್ಷ್ಮಿ, ಕ್ಷ ಅಂದ್ರೆ ಲಕ್ಷ್ಮೀನರಸಿಂಹ ನಮಃ ಅಂತೇಳಿ, ಲಕ್ಷ್ಮೀನರಸಿಂಹ ರೂಪಕ್ಕೆ ಕ್ಷ ಅಂತ ಕರೀತಾರೆ. ಈ ವಿಧವಾಗಿ 51 ರೂಪಗಳಲ್ಲಿರುವಂತಹ ಪರಮಾತ್ಮ ರೂಪಗಳನ್ನು ಹೇಳಿದ್ದಾರೆ. ಅದಾದ್ಮೇಲೆ ಇಲ್ಲಿ ಕಮಲಗಳು ನಮ್ಮ ಕೆಳಗಿನ ಭಾಗದಿಂದ ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ಎಲ್ಲೆಲ್ಲಿ ಹೇಗೆ ಕಮಲಗಳು ಹೇಗಿರುತ್ತೆ, ನಾಡಿಗಳು ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಅದನ್ನು ನೋಡೋಣ ನಾವು. ಸೊ ಇಲ್ಲಿ ಏನಂದ್ರೆ, ಐದು ಮೇಲೊಂದು ಅಧಿಕ ದಳವುಳ್ಳ ಐದು ಪದ್ಮವು ನಾಭಿಮೂಲದಿ ಐದು ಮೂರ್ತಿಗಳಿಹವು ಅನಿರುದ್ಧಾದಿ ನಾಮದಲ್ಲಿ ಐದಿಸುತ ಗರ್ಭವನು ಜೀವರ ನಾದಿಕರ್ಮ ಪ್ರಕೃತಿ ಗುಣಗಳ ಹಾದಿ ತಪ್ಪಲಿ ಒಡೆದೆ ವ್ಯಾಪಾರಗಳ ಮಾಡುತ್ತಿಹ ಅಂತ ಹೇಳಿ. ಇವನು ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ ಹಾದಿ ತಪ್ಪಲಿಗೊಡದೆ ಅಂತೇಳಿ, ಅಂದ್ರೆ ಎಲ್ಲರೂ ಅವರವರ ಕರ್ಮಗಳನ್ನು ಮಾಡಿದ್ದಾರೆ, ಅವರ ಕರ್ಮಾನುಸಾರ ಅವರ ಕರ್ಮಗಳೆನ್ನುವ ಹಾದಿಯನ್ನು ತಪ್ಪಿಸದೆ ಕರ್ಮಕ್ಕನುಸಾರವಾಗಿಯೇ ಅವರವರನ್ನು ನಡೆಸುತ್ತಾ ಅವರವರಿಗೆ ಜೀವನವನ್ನು ಕೊಡುತ್ತಾ ಪರಮಾತ್ಮ ಇದ್ದಾನೆ. ಹೇಗೆ ಅಂದರೆ, ಒಬ್ಬೊಬ್ಬರ ಒಂದೊಂದು ಶರೀರದ ಒಳಗೆ ಇರುವ ಪರಮಾತ್ಮ ರೂಪಗಳನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಏನಂದ್ರೆ, ಐದು ಮೇಲೆ ಒಂದು ಅಧಿಕ, ಐದು ಮೇಲೆ ಒಂದು ಅಂದ್ರೆ ಆರು. ಸೊ ಐದು ಮೇಲೆ ಒಂದು ಅಧಿಕ, ಒನ್ ಮೋರ್ ದ್ಯಾನ್ ಫೈವ್, ಒನ್ ಮೋರ್ ದ್ಯಾನ್ ಫೈವ್ ಅಂದ್ರೆ ಸಿಕ್ಸ್. ಸೊ ಆರು ಸಂಖ್ಯಾಕವಾದನ್ನು ಹೇಳ್ತಾ ಇದ್ದಾರೆ. ಸೊ ಐದು ಮೇಲೆ ಒಂದು ಅಧಿಕ ದಳ ಉಲ್ಲ ಅಂದ್ರೆ ಆರು ದಳಗಳು ಉಳ್ಳಾದಂತಹ ಐದು ಪದ್ಮವು, ಐದು ಪದ್ಮಗಳು. ಸೊ ಫೈವ್ ಲೋಟಸ್ ಫ್ಲವರ್ಸ್ ದೇ ಆರ್ ದೇರ್ ನಾಭಿ ಮೂಲದಿ, ನಾಭಿಯ ಮೂಲ ಸ್ಥಾನದಲ್ಲಿ ಅಂದ್ರೆ ಜಸ್ಟ್ ಅಟ್ ದ ಜಸ್ಟ್ ಬಿಲೋ ದಿ ನ್ಯಾವೆಲ್, ಅಲ್ಲಿರುವಂತಹ ನಾಭಿ ಮೂಲದಲ್ಲಿ ಇರುವಂತಹ ಪರಮಾತ್ಮನ ರೂಪ. ಸೊ ಇನ್ನು ನಾಭಿಸ್ಥಾನದ ಕಳಗೆ ಮೂಲಸ್ಥಾನದಲ್ಲಿ ಚತುರ್ದಳ ಕಮಲಗಳಿದೆ. ಮೂಲಸ್ಥಾನ ಅಂದ್ರೆ ಮೂಲಾಧಾರ ಚಕ್ರ ಅಂತ ಕರಿತೀವಲ್ವ, ದಟ್ ಈಸ್ ವೆಲ್ ಬಿಲೋ ದಿ ನಾಭಿ. ಆ ನಾಭಿ ಇನ್ನು ನಾಭಿ ಅದೇ ಭಾಗಕ್ಕೂ ಕಳಗೆ, ಮೂಲ ಆಧಾರದಲ್ಲಿ ನಾವೇನಂತೀವಂದ್ರೆ ವೃಷಣಾಸನ ಅಂತ ಕರಿತೀವಲ್ಲ, ಆ ವೃಷಣಾಸನದ ಮಧ್ಯದಲ್ಲಿ ನಾಲ್ಕು ದಳದ ಕಮಲಗಳಿವೆ. ಸೊ ಫೋರ್ ಪೆಟಲ್ಸ್ ಇರುವಂತಹ ಕಮಲಗಳು. ಸೊ ಇವು ಐದು ಕಮಲಗಳಿವೆ. ಸೊ ಆ ಮೂಲಾಧಾರದಲ್ಲಿ ಐದು ಕಮಲಗಳು, ಈಚ್ ಲೋಟಸ್ ಫ್ಲವರ್ ಹ್ಯಾಸ್ ಫೋರ್ ಪೆಟಲ್ಸ್. ಇವು ಏನಂದ್ರೆ ದಿಸ್ ಇಸ್ ನಾಟ್ ಲೈಕ್ ಫಿಸಿಕಲ್ ಲೋಟಸ್ ಫ್ಲವರ್ಸ್ ಅಲ್ಲ, ಇವು ಜ್ಯೋತಿರ್ಮಯವಾದ ಪದ್ಮ ಕಮಲಗಳ ರೂಪಗಳು. ಸೊ ಇದನ್ನ ನಾವು ನೋಡಬೇಕು, ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಈ ವಿಧವಾಗಿ ನಮ್ಮ ವೃಷಣಾಸನದಲ್ಲಿ ಮೂಲಾಧಾರ ಚಕ್ರದಲ್ಲಿ ನಾಲ್ಕು ದಳಗಳಿರುವಂತಹ ಐದು ಕಮಲಗಳಿದೆ. ಅದಾದ ಮೇಲೆ ಅದರ ಮೇಲೆ ನಾಭಿಸನದಲ್ಲಿ ಆರು ದಳಗಳ ಕಮಲ. ಸೊ ಇಲ್ಲಿ ಅದು ಹೇಳಲಿಲ್ಲ, ಅದು ನಮಗೆ ಬೇರೆ ಕಡೆ ಆಚಾರ್ಯ ಹೇಳಿದ ಮಾತುಗಳೇ ನಾವು ತಕ್ಕೋಬೇಕು. ಸೊ ಇಲ್ಲಿ ನಾಭಿಸ್ಥಾನದಲ್ಲಿರುವ ಐದು ಕಮಲಗಳನ್ನು ಹೇಳಿದ್ದಾರೆ, ಅದರ ಒಳಗಿರುವ ಐದು ಕಮಲಗಳನ್ನು ವಿ ಹ್ಯಾವ್ ಟು ಟೇಕ್ ಇಟ್ ಫ್ರಮ್ ಅದರ್ ಸೋರ್ಸಸ್. ಸೊ ಬೇರೆ ಕಡೆ ಹೇಳಿದ ವಿಷಯಗಳನ್ನು ಆಧಾರವಾಗಿ ಮಾಡಿಕೊಂಡು ಮೂಲಾಧಾರ ಚಕ್ರದಲ್ಲಿ ನಾಲ್ಕು ದಳದ ಕಮಲಗಳು ಐದು, ನಾಭಿಸ್ಥಾನದಲ್ಲಿ ಆರು ದಳದ ಕಮಲಗಳು ಐದು. ಸೊ ಟೋಟಲಿ ಇಲ್ಲಿ ಈ ಪದ್ಯದಲ್ಲಿ ಹೇಳಿದ ಹತ್ತು ಕಮಲಗಳನ್ನು ಹೇಳಿದ್ದಾರೆ. ಬೋತ್ ಒನ್ ಇಸ್ ನಾಭಿ, ಒನ್ ಇಸ್ ಬಿಲೋ ನಾಭಿ, ಅಲ್ಲಿ ಬರುವಂತಹ ಹತ್ತು ಕಮಲಗಳನ್ನು ಈ ಪದ್ಯದಲ್ಲಿ ಹೇಳಿದ್ದಾರೆ. ಸೊ ಆ ಅನಿರುದ್ಧಾದಿ ನಾಮದಲ್ಲಿ ಆ ಮೂರ್ತಿಗಳು, ಅಲ್ಲಿ ಅನಿರುದ್ಧಾದಿ ನಾಮದಲ್ಲಿ, ಅನಿರುದ್ಧಾದಿ ಮೊದಲಾದ ಹೆಸರುಗಳಿಂದ ಅಂದ್ರೆ ಅನಿರುದ್ಧ. ಇದು ಎರಡು ವಿಧವಾದ ಉಪಾಸನೆಗಳನ್ನು ಮಾಡ್ತಾರೆ, ಒಂದೊಂದು ಸ್ಥಾನದಲ್ಲಿ ಒಂದೊಂದು ಕಮಲವನ್ನು ತಗೊಂಡು ಐದು ಕಮಲಗಳಂತ ಒಂದು ವಿಧವಾದ ಉಪಾಸನೆ ಇದೆ. ಒಂದೊಂದು ಚಕ್ರದಲ್ಲಿ ಕೂಡ ಐದು ಕಮಲಗಳು, ಆ ಐದು ಕಮಲದಲ್ಲಿ ಪರಮಾತ್ಮನ ಐದು ರೂಪಗಳಿದೆ ಅನ್ನುವ ಅನುಸಂಧಾನದಿಂದ ಇನ್ನೊಂದು ದೇರ್ ಆರ್ ಟೂ ವೇರಿಯೇಷನ್ಸ್ ಇದೆ. ಸೊ ಇಲ್ಲಿ ಅದನ್ನು ಅದಕ್ಕೆ ಅನಿರುದ್ಧಾದಿ ನಾಮದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅನಿರುದ್ಧಾದಿ ನಾಮದಲ್ಲಿ ಇರುವಂತಹ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಣ, ವಾಸುದೇವ, ನಾರಾಯಣ ಅನ್ನುವ ಆ ಐದು ರೂಪಗಳನ್ನು ತಗೊಂಡು ಪರಮಾತ್ಮ ಇರ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅನಿರುದ್ಧಾದಿ ನಾಮದಲ್ಲಿ ಐದಿಸುತ ಗರ್ಭವನ್ನು ಜೀವರ ಅನಾದಿ ಕರ್ಮ ಪ್ರಕೃತಿ ಗುಣಗಳ, ಸೊ ಅವರ ಆಯಾ ಜೀವರಾಶಿಗಳನ್ನು ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ಅನಾದಿ ಕರ್ಮ ಪ್ರಕೃತಿ ಗುಣಗಳು, ಪ್ರಕೃತಿ ಅವರ ಸ್ವಭಾವಕ್ಕೆ ತಕ್ಕಂಗೆ, ಅವರ ಗುಣಗಳಿಗೆ ತಕ್ಕಂಗೆ, ಅವರ ಕರ್ಮಗಳಿಗೆ ತಕ್ಕಂಗೆ ಪರಮಾತ್ಮ ತಾನು ಆ ರೂಪಗಳನ್ನು ಧಾರಣ ಮಾಡಿ ಅನಾದಿ ಲಿಂಗದೇಹದಿಂದ ಆ ಸಾತ್ವಿಕಾದಿ ಗುಣಗಳನ್ನು ಅನುಸರಿಸಿ ಅವರ ಅನಾದಿ ಕರ್ಮಕ್ಕೆ ಅನುಗುಣವಾಗಿ ಹಾದಿ ತಪ್ಪದೆ, ಸೊ ಅಂದ್ರೆ ಆ ಅನಾದಿ ಕರ್ಮವನ್ನೇ ಅನುಸರಿಸಿಕೊಂಡು ಆಗಾಮಿ ಸಂಚಿತ ಪ್ರಾರಬ್ಧ ಕರ್ಮಗಳಿಗೆ ತಕ್ಕಂಗೆ ಪೂರ್ವಜನ್ಮದ ಕರ್ಮಗಳಿಗೆ ಅನುಗುಣವಾಗಿ ಪರಮಾತ್ಮ ಗರ್ಭವನ್ನು ಕೊಟ್ಟರು, ಅಂದ್ರೆ ಪಿತೃದ್ವಾರ ಮಾತೃ ಗರ್ಭಗರ್ಭದ್ವಾರ ಅವನು ಅವರವರಿಗೆ ಆ ಗರ್ಭವಾಸವನ್ನು ಉಂಟು ಮಾಡಿಸಿ ಐದಿಸುತ ಗರ್ಭವನ್ನು ಅವರಿಗೆ ಗರ್ಭವನ್ನು ಕೊಡ್ತಾ, ಅಂದ್ರೆ ಗರ್ಭಸ್ಥ ನಿವಾಸವನ್ನು ಆ ಜೀವರಿಗೆ ಕೊಡ್ತಾ ಆ ಜೀವರಿಗೆ ಹಾದಿ ತಪ್ಪಲಿಗೊಡದೆ, ಅವರಿಗೆ ಹಾದಿ ತಪ್ಪಿಸದೆ ವ್ಯಾಪಾರಗಳನ್ನು ಮಾಡಿಸ್ತೀಹನು, ಅವರಿಂದ ಆಯಾ ವ್ಯಾಪಾರಗಳನ್ನು ಅವರ ಜೀವನ ವ್ಯಾಪಾರಗಳನ್ನು ಪರಮಾತ್ಮ ಮಾಡಿಸ್ತಾ ಇರ್ತಾನೆ ಅಂತ ಹೇಳಿ, ಅಂದ್ರೆ ಅವರಿಗೆ ಆ ಗರ್ಭವನ್ನು ಐದಿಸಿದ ನಂತರ ಅವರ ಜನ್ಮ ಆದ ಮೇಲೆ ಅವರಿಗೆ ಆ ವಿಧವಾಗ ಜೀವನ ವ್ಯಾಪಾರಗಳನ್ನು ಮಾಡಿಸ್ತಾ ಇರ್ತಾನೆ ಪರಮಾತ್ಮ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಈ ಕಮಲಗಳ ವರ್ಣನ, ಅಂದ್ರೆ ಈ ವಿವಿಧವಾದ ಕಮಲಗಳ ವರ್ಣನೆಗಳನ್ನು ಇನ್ನೂ ಕಂಟಿನ್ಯೂ ಮಾಡಿ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ನೆಕ್ಸ್ಟ್ ಹೃದಯ ಸ್ಥಾನದಲ್ಲಿ ಎಂಟು ದಳದ ಕಮಲಗಳು ಬರುತ್ತೆ, ಅದಾದ ಮೇಲೆ ಕಂಠಸ್ಥಾನದಲ್ಲಿ ಎರಡು ದಳದ ಕಮಲಗಳು ಬರುತ್ತೆ, ಅದಾದ ಮೇಲೆ ನಾಲ್ಕು ದಳದ ಕಮಲಗಳು, ಆಮೇಲೆ ಹನ್ನೆರಡು ದಳದ ಕಮಲಗಳು ಬರುತ್ತೆ. ಸೊ ಇದೆಲ್ಲ ವಿಸ್ತಾರವಾಗಿ ವಿಲ್ ಗೋ ಇನ್ ಡೀಟೇಲ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ನಾಳೆ ಪಾಠ ಇಲ್ಲ, ಸೊ ನೆಕ್ಸ್ಟ್ ಬುಧವಾರ ಮತ್ತು ಅದಾದ ಮೇಲೆ ನೆಕ್ಸ್ಟ್ ಗುರುವಾರ ಮತ್ತು ಪಾಠ ಇಲ್ಲ. ಸೊ ಈ ವಾರ ನೆಕ್ಸ್ಟ್ ವಾರ ಓನ್ಲಿ ವೆನ್ಸ್ಡೇ ಪಾಠ ಮಾತ್ರ ಇದೆ, ಅದಾದ ಮೇಲೆ ನೆಕ್ಸ್ಟ್ ವೀಕ್ ಆಲ್ಸೋ ಓನ್ಲಿ ವೆನ್ಸ್ಡೇ ಕ್ಲಾಸ್, ದೆನ್ ಆಫ್ಟರ್ ದಟ್ ವಿಲ್ ಕಂಟಿನ್ಯೂ ವಿತ್ ಬೋತ್ ಡೇಸ್, ವೆನ್ಸ್ಡೇ ಅಂತ ಅಷ್ಟೇ ಇರುತ್ತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣ ವಸ್ತು. ಕಾಯನ ವಾಚ ಮನಸ್ಸಿಂದಿರುವ ಬುದ್ಧ್ಯಾತ್ಮನಾವ ಅನಸು ಸ್ವಭಾವ ಕರೋಮಿ ಇದ್ದಿತ್ ಸಕಲ ಪರಸ್ಮೈ ನಾರಾಯಣ ಸಮರ್ಪಯ.